I'd like to turn you to Matthew chapter 28.
ಮತ್ತಾಯ ಅಧ್ಯಾಯ 28ನೇ ಅಧ್ಯಾಯವನ್ನು ನೋಡಲಿಕ್ಕೆ ಇಷ್ಟಪಡ್ತೀನಿ.
Jesus has told us in verse 19 to go and make disciples in every nation.
ಯೇಸು ಸ್ವಾಮಿ ಹೀಗೆ ಹೇಳಿದರು, 28ನೇ ಅಧ್ಯಾಯ 19ನೇ ವಚನದಲ್ಲಿ, ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ ಅಂತ.
ಸೊ ಇಟ್ ವಾಸ್ ಇನ್ ಒಬೀಡಿಯನ್ಸ್ ಟು ದಟ್ ಕಮಾಂಡ್ ಹಿಯರ್ ದಟ್ ವಿ ಕೇಮ್ ಟು ಹುಬ್ಳಿ ಮೆನಿ ಇಯರ್ಸ್ ಅಗೋ.
ಈ ಒಂದು ಆಜ್ಞೆಯ ವಿಧೇಯತೆಯಿಂದ ಈ ಹುಬ್ಳಿ ಪಟ್ಟಣಕ್ಕೆ ನಾವು ಬಹಳ ವರ್ಷಗಳ ಮೊದಲು ಬಂದ್ವಿ.
And why did we come to Hubli those many years ago to preach?
Yake ee Hubli patanakke naavu bandvi astu varshad modalu?
It was to make disciples.
Idu janaranna shishyaranagi maadlikke.
Many people in Hubli knew about Jesus Christ.
Bahalashtu mandi Hubliyalli avaru Yesu Swamiyanna arithavaragidru.
And believed in Jesus also.
Yesu Swamiyanna nambidru kuda.
There are so many churches there.
Alli bahalashtu sabegalidduvu.
But the question is whether they are all disciples.
Adre prashne yenandre avrella shishyara anta.
The Lord did not tell us to go and make people who believe in him.
ಕರ್ತನು ಹೀಗೆ ಹೇಳಲಿಲ್ಲ, ನೀವು ಎಲ್ಲ ಹೋಗಿ ಅವರೆಲ್ಲ ನನ್ನನ್ನು ನಂಬುವಂತೆ ಮಾಡಿ ಅಂತ ಹೇಳಲಿಲ್ಲ.
The Bible says the devils also believe and they tremble.
ದೇವರ ವಾಕ್ಯ ಒಂದು ಕಡೆ ಹೇಳುತ್ತೆ, ಸೈತಾನನು ಕೂಡ ನಂಬುತ್ತಾನೆ ಮತ್ತು ನಡುಗುತ್ತಾನೆ ಅಂತ ಹೇಳುತ್ತೆ.
So just believing in Jesus does not change our life.
ಜನರು ಬರೀ ಆತನಲ್ಲಿ ನಂಬಿಕೆ ಇಡೋದ್ರಿಂದ ಅವರ ಜೀವಿತ ಬದಲಾಗೋದಿಲ್ಲ.
And that is the problem with a lot of Christianity in the world today.
Ade samasye ivattu hechinamsha kristatvadalli iruvantaddu lokadalli.
So unless we become disciples we cannot fulfill God's purpose for our life.
Naavu ಒಬ್ಬ ಕ್ರೈಸ್ತ ಶಿಷ್ಯರಾಗದ ಹೊರತು ಆತನ ಯೋಜನೆಗಳನ್ನು ಪೂರೈಸಲಿಕ್ಕೆ ಸಾಧ್ಯವಾಗುವುದಿಲ್ಲ.
So we need to understand in these days what it means to be a disciple.
ಈ ದಿವಸಗಳಲ್ಲಿ ನಾವು ಇದನ್ನ ತಿಳ್ಕೊಳ್ಳಕ್ಕೆ ಪ್ರಯತ್ನ ಮಾಡೋಣ, ಶಿಷ್ಯರಾಗೋದು ಅಂದ್ರೆ ಏನು ಅಂತ.
See, all of you believe that Jesus Christ is God.
ನೀವು ಎಲ್ಲರೂ ಯೇಸು ಸ್ವಾಮಿಯನ್ನ ದೇವರು ಅಂತ ನಂಬ್ತೀರಾ?
That he came as a man and died for our sins. I know you all believe that.
ನೀವು ಎಲ್ಲ ನಂಬುತ್ತೀರಾ ಆತನು ಮನುಷ್ಯನಾಗಿ ಬಂದು ನಮಗಾಗಿ ನಮ್ಮ ಪಾಪಗಳಿಗಾಗಿ ಸತ್ತನು ಅಂತ?
ಬಟ್ ದಟ್ ಡಸ್ ನಾಟ್ ಮೇಕ್ ಅಸ್ ಡಿಸೈಪಲ್.
ಆದರೆ ಅದೇ ನಮ್ಮನ್ನ ಶಿಷ್ಯರನ್ನಾಗಿ ಮಾಡೋದಿಲ್ಲ.
ಡಿಸೈಪಲ್ ಇಸ್ ಒನ್ ಹೂ ಇಸ್ ಫಾಲೋಯಿಂಗ್ ದ ಲಾರ್ಡ್.
ಶಿಷ್ಯನು ಯಾರು ಅಂದ್ರೆ ಕರ್ತನನ್ನ ಹಿಂಬಾಲಿಸುವಂತವನು.
ನಾಟ್ ಜಸ್ಟ್ ಸಮನ್ who says I believe in Jesus.
ಈ ಒಬ್ಬ ವ್ಯಕ್ತಿ ನಾನು ಕ್ರಿಸ್ತನನ್ನು ನಂಬುತ್ತೀನಿ ಅಂತ ಹೇಳುವಂತವನು ಶಿಷ್ಯನಲ್ಲ.
Because belief is something in our mind.
ನಂಬಿಕೆ ಅನ್ನುವಂಥದ್ದು ಮನಸ್ಸಿನಲ್ಲಿ ನಂಬುವಂಥದ್ದಾಗಿದೆ.
Jesus wants us to know him personally as our friend.
ಯೇಸು ಸ್ವಾಮಿ ನಾವು ಎಲ್ಲರೂ ಆತನನ್ನ ವೈಯಕ್ತಿಕವಾಗಿ ಆತನನ್ನು ಸ್ನೇಹಿತನಂತೆ ಕಂಡುಕೊಳ್ಬೇಕು ಅಂತ ಬಯಸ್ತಾರೆ.
He wants to walk beside us every day of our life.
ಅವರು ನಮ್ಮೊಟ್ಟಿಗೆ ನಮ್ಮ ಜೊತೆಯಲ್ಲಿ ನಮ್ಮ ಪಕ್ಕದಲ್ಲಿ ನಡಿಲಿಕ್ಕೆ ಬಯಸ್ತಾರೆ.
Exactly like those first disciples walked with him in Nazareth 2000 years ago.
ನಜರೇತಿನಲ್ಲಿ ಆತನ ಶಿಷ್ಯರ ಜೊತೆ ಹೇಗೆ ಯೇಸು ಸ್ವಾಮಿ ನಡೆದರು ಹಾಗೇನೆ.
And if if we become disciples, we can experience that in our life.
ನಾವು ಶಿಷ್ಯರಾದರೆ ಅದನ್ನ ಅನುಭವಿಸಲಿಕ್ಕೆ ಸಾಧ್ಯವಾಗುತ್ತೆ.
So first thing we need to ask ourselves is, how can I be a disciple?
ಮೊದಲು ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಬೇಕು, ನಾನು ಶಿಷ್ಯನಾಗೋದು ಹೇಗೆ ಅಂತ.
God doesn't force anybody to do anything.
ನಾವು ಏನಾದರೂ ಮಾಡೋದಕ್ಕೆ ದೇವರು ಕರ್ತನು ನಮ್ಮನ್ನ ಒತ್ತಾಯ ಮಾಡೋದಿಲ್ಲ.
Why is it so many Christians also can do many so many sinful things?
ಯಾಕೆ ಬಹಳಷ್ಟು ಕ್ರೈಸ್ತರು ಬಹಳಷ್ಟು ಪಾಪಗಳನ್ನು ಮಾಡ್ತಾರೆ?
Because God has given them a free will to choose.
ಸೊ ಯಾಕೆ ಅಂದ್ರೆ ಕರ್ತನು ದೇವರು ಜನರಿಗೆ ಆ ಸ್ವತಂತ್ರ ಮನಸ್ಸನ್ನು ಕೊಟ್ಟಿರೋದ್ರಿಂದ ಅವರು ಮಾಡ್ತಾರೆ ಪಾಪಗಳನ್ನು.
And he never takes it away.
ಅದನ್ನ ದೇವರು ತೆಗೆದು ಬಿಡೋದಿಲ್ಲ ಅವರಿಂದ.
Even after you become a believer, he will not take away your free will.
ನೀವು ಶಿಷ್ಯರಾದ ನಂತರನೂ ದೇವರು ಆ ಸ್ವತಂತ್ರ ಮನಸ್ಸನ್ನ ತೆಗೆದು ಬಿಡೋದಿಲ್ಲ ನಿಮ್ಮ ಜೀವಿತದಲ್ಲಿ.
You can come to this meeting and go tomorrow and commit some terrible sin.
ನೀವು ಈ ಕೂಟಗಳಿಗೆ ಬರಬಹುದು, ಬಂದ ನಂತರ ನೀವು ಮನೆಗಳಿಗೆ ಹೋಗಿ ನೀವು ಪಾಪಗಳನ್ನು ಮಾಡಬಹುದು.
And God won't stop you.
ಅಲ್ಲಿ ದೇವರು ನಿಮ್ಮನ್ನು ನಿಲ್ಲಿಸೋದಿಲ್ಲ, ತಡೆಯೋದಿಲ್ಲ.
Because then he has to control you if he's going to stop you.
ದೇವರು ನಿಮ್ಮನ್ನ ತಡಿಬೇಕು ಅಂದ್ರೆ ನಿಮ್ಮನ್ನ ನಿಯಂತ್ರಣ ಮಾಡಿದಂಗೆ ಆಗುತ್ತೆ.
Then you'll become like a machine.
ಹಾಗಾದ್ರೆ ನೀವೆಲ್ಲ ಒಂದು ಮೆಷಿನ್ ಅಥವಾ ಯಂತ್ರದ ರೂಪದಲ್ಲಿ ಆಗ್ಬಿಡ್ತೀರ.
It's like your scooter. If you start it, you press the button, it'll start.
ಇದು ಒಂದು ಸ್ಕೂಟರ್ನಂತೆ, ನೀವು ಆ ಬಟನ್ ಅನ್ನು ಒತ್ತಿದ್ರೆ ಅದು ಪ್ರಾರಂಭ ಸ್ಟಾರ್ಟ್ ಆಗುತ್ತೆ.
ಸ್ಕೂಟರ್ ಡಸ್ ನಾಟ್ ಹ್ಯಾವ್ ಎ ಚಾಯ್ಸ್, ಇಫ್ ಯು ಪುಶ್ ಇಟ್ ಇಟ್ ವಿಲ್ ಮೂವ್.
ಸ್ಕೂಟರ್ಗೆ ತನ್ನ ಸ್ವಂತ ಒಂದು ಆಯ್ಕೆ ಮಾಡಲಿಕ್ಕೆ ಶಕ್ತಿ ಇಲ್ಲ, ನೀವು ತಳ್ಳಿದ್ರೆ ಅದು ಮುಂದೆ ಹೋಗುತ್ತೆ.
ಯು ಪುಟ್ ಇಟ್ ಆನ್ ಅ ಸ್ಟ್ಯಾಂಡ್, ಇಟ್ ವಿಲ್ ಸ್ಟ್ಯಾಂಡ್ ದೇರ್.
ನೀವು ಅದನ್ನ ಸ್ಟ್ಯಾಂಡ್ ಹಾಕಿ ನಿಲ್ಲಿಸಿದ್ರೆ ಅದು ನಿಂತುಕೊಳ್ಳುತ್ತೆ.
ಬಟ್ ಮ್ಯಾನ್ ಇಸ್ ನಾಟ್ ಲೈಕ್ ದಟ್.
ಆದ್ರೆ ಮನುಷ್ಯನು ಹಾಗಲ್ಲ.
God is not there to push you and make you stop or any such thing.
ದೇವರು ಅಲ್ಲಿ ನಿಮ್ಮನ್ನ ತಳ್ಳೋದು ನಿಲ್ಲಿಸೋದು ಈಗೆಲ್ಲ ಮಾಡೋದಿಲ್ಲ, ಆ ತರದ ಕಾರ್ಯಗಳಿಲ್ಲ ಅಲ್ಲಿ.
Because he does not want to treat you like some dead machine.
ಯಾಕೆ ಅಂದ್ರೆ ದೇವರು ನಿಮ್ಮನ್ನ ಈ ತರ ನಡೆಸಿಕೊಳ್ಳಿಕ್ಕೆ ಇಷ್ಟಪಡೋದಿಲ್ಲ, ಒಂದು ಸತ್ತ ಯಂತ್ರದಂತೆ.
He has given every one of you what the Bible says, a free will to choose.
ನಿಮ್ಮಲ್ಲಿ ಎಲ್ಲರಿಗೂ ದೇವರು ನಿಮ್ಮ ಸ್ವಂತ ಮನಸ್ಸನ್ನ ಕೊಟ್ಟಿದ್ದಾರೆ, ಸ್ವತಂತ್ರವನ್ನು ಕೊಟ್ಟಿದ್ದಾರೆ.
ಸೊ ಯು ಮಸ್ಟ್ ಚೂಸ್ ಟು ಫಾಲೋ ಜೀಸಸ್.
ನೀವು ಯೇಸು ಸ್ವಾಮಿಯನ್ನ ಹಿಂಬಾಲಿಸಲಿಕ್ಕೆ ಅದನ್ನ ಆಯ್ಕೆ ಮಾಡಬೇಕು.
ಹಿ ವಿಲ್ ನಾಟ್ ಫೋರ್ಸ್ ಯು.
ಅವರು ನಿಮ್ಮನ್ನ ಒತ್ತಾಯ ಮಾಡೋದಿಲ್ಲ ನಿಮಗೆ.
ಇಟ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ಟು ರಿಮೆಂಬರ್.
ಇದು ಬಹಳ ಮುಖ್ಯವಾದ ಸಂಗತಿ, ನಾವೆಲ್ಲ ನೆನಪಿಟ್ಕೊಳ್ಬೇಕು.
And this is the reason why believers keep on sinning.
ಇದೆ ಒಂದು ಕಾರಣದಿಂದ ವಿಶ್ವಾಸಿಗಳು ಪಾಪವನ್ನು ಮಾಡ್ತಾನೆ ಇರ್ತಾರೆ.
Because God doesn't take away their free will.
ಯಾಕಂದ್ರೆ ದೇವರು ಅವರ ಸ್ವತಂತ್ರ ಚಿತ್ತವನ್ನು ತೆಗೆದು ಬಿಡೋದಿಲ್ಲ.
If he had taken away your free will, you would never sin in your whole life.
ದೇವರು ನಿಮ್ಮ ಸ್ವತಂತ್ರ ಚಿತ್ತ ಮನಸ್ಸನ್ನು ತೆಗೆದು ಬಿಟ್ಟಿದ್ರೆ ನೀವು ಪಾಪ ಮಾಡ್ತಾ ಇರಲಿಲ್ಲ.
You say, why doesn't God do that?
ಯಾಕೆ ದೇವರು ಹಾಗೆ ಮಾಡಲಿಲ್ಲ?
Because then you'll become like that scooter. You'll be a machine.
ನೀವು ಯಾಕಂದ್ರೆ ನೀವು ಯಂತ್ರವಾಗ್ಬಿಡ್ತೀರ ಆ ಸ್ಕೂಟರ್ ಹಾಗೆ.
And God is a father.
ದೇವರು ತಂದೆಯಾಗಿದ್ದಾರೆ.
So many of you are fathers and mothers.
ನಿಮ್ಮಲ್ಲಿ ಬಹಳಷ್ಟು ಮಂದಿ ತಂದೆ ತಾಯಿ ಆಗಿದ್ದೀರಾ.
You tell me, would you rather have 10 scooters or one child?
ನೀವು ಬಹಳ ಯಂತ್ರಗಳನ್ನ ಇಟ್ಕೊಳ್ಳಕ್ಕೆ ಇಷ್ಟಪಡ್ತೀರಾ, ಅದ್ರ ಬದಲಿಗೆ ಒಂದು ಮಗುವನ್ನು ಇಟ್ಕೊಳ್ಳಕ್ಕೆ ಇಷ್ಟಪಡ್ತೀರಾ?
10 scooters, all the 10 scooters will obey you.
10 ಸ್ಕೂಟರ್ ಇಟ್ಕೊಂಡ್ರೆ ನೀವು 10 ಸ್ಕೂಟರ್ ನಿಮ್ಮನ್ನ ವಿಧೇಯವಾಗುತ್ತೆ, ವಿಧೇಯವಾಗಿರುತ್ತೆ ನಿಮ್ಮ ಹತ್ರ.
Stop it, push it, whatever you like.
ನೀವು ಅದನ್ನ ನಿಲ್ಲಿಸಬಹುದು, ತಳ್ಳಬಹುದು, ಏನ್ ನಿಮಗೆ ಇಷ್ಟ ಇದೆ ಅದೆಲ್ಲ ಮಾಡಬಹುದು ನೀವು.
Because that's a machine.
ಯಾಕಂದ್ರೆ ಅದು ಒಂದು ಯಂತ್ರ.
But your child is not like that.
ಆದ್ರೆ ಮಗು ಹಾಗಲ್ಲ.
You tell your child to go, he won't go.
ಈ ಮಗುಗೆ ನೀವು ಹೋಗು ಅಂತಂದ್ರೆ ಹೋಗೋದಿಲ್ಲ.
You tell him to come, he won't come.
ಬಾ ಅಂತ ಹೇಳಿದ್ರೆ ಬರೋದಿಲ್ಲ.
But the scooter is not like that.
ಆದ್ರೆ ನಿಮ್ಮ ಸ್ಕೂಟರ್ ಹಾಗಲ್ಲ.
That will obey you completely.
ಅದು ನಿಮ್ಮನ್ನ ಪೂರ್ಣವಾಗಿ ವಿಧೇಯವಾಗುತ್ತೆ ನಿಮಗೆ.
Then why do you love your child more than the scooter?
ಯಾಕೆ ಮತ್ತೆ ನಿಮ್ಮ ಮಗುವನ್ನ ಆ ಸ್ಕೂಟರ್ಗಿಂತ ಹೆಚ್ಚಾಗಿ ಪ್ರೀತಿಸ್ತೀರಾ?
Even though the child is disobedient.
ಆ ಮಗು ನಿಮಗೆ ಅವಿಧೇಯನಾಗಿದ್ರೂ ಸಹ.
There you understand how God is a father.
ಅಲ್ಲಿ ನಿಮಗೆ ಅರ್ಥ ಆಗುತ್ತೆ ದೇವರು ಹೇಗೆ ನಮಗೆ ತಂದೆಯಾಗಿದ್ದಾರೆ ಅಂತ.
He wants you to follow him out of your own choice, not because he compels you.
ದೇವರು ನೀವು ನಿಮ್ಮ ಸ್ವಂತ ಚಿತ್ತದಿಂದ ಸ್ವತಂತ್ರ ಚಿತ್ತದಿಂದ ಆತನನ್ನ ಆತನಿಗೆ ವಿಧೇಯನಾಗಬೇಕು ಅಂತ ಬಯಸ್ತಾರೆ, ಒತ್ತಾಯದಿಂದ ಅಲ್ಲ.
And he doesn't want to say, if you don't obey me, I'll punish you.
ಅವರು ಹೀಗೆ ಕೂಡ ಹೇಳಲಿಕ್ಕೆ ಬಯಸುವುದಿಲ್ಲ, ನನಗೆ ವಿಧೇಯನಾಗಿಲ್ಲ ಅಂದ್ರೆ ನಿನ್ನ ಶಿಕ್ಷಿಸ್ತೀನಿ ಅಂತ.
Then people will also obey him out of fear of punishment.
ಹಾಗಿದ್ರೆ ಜನರು ಕೂಡ ಒಂದು ಭಯದಿಂದ ಶಿಕ್ಷೆ ಕೊಡ್ತಾರೆ ಅನ್ನೋ ಭಯದಿಂದ ಆತನಿಗೆ ವಿಧೇಯನಾಗ್ತಾರೆ.
There are many Christians like that. They obey because they are afraid they'll be punished if they disobey.
ಬಹಳಷ್ಟು ಕ್ರೈಸ್ತರು ಹಾಗಿದ್ದಾರೆ, ಓ ನಾನು ದೇವರಿಗೆ ವಿಧೇಯನಾಗಿಲ್ಲ ಅಂದ್ರೆ ದೇವರು ಶಿಕ್ಷೆ ಕೊಡ್ತಾರೆ ಅಂತ ವಿಧೇಯರಾಗ್ತಾರೆ.
God doesn't want that type of obedience.
ದೇವರು ಆ ತರದ ಒಂದು ವಿಧೇಯತೆಯನ್ನು ಬಯಸುವುದಿಲ್ಲ.
Do you want your child to obey you only when you are punished?
ನಿಮ್ಮ ಮಗು ಹೀಗೆ ನಿಮ್ಮ ಶಿಕ್ಷೆ ಕೊಟ್ಟಾಗಲೇ ನಿಮಗೆ ವಿಧೇಯನಾಗಬೇಕು ಅಂತ ಬಯಸ್ತೀರಾ?
You know that you would rather your child obeys you. You want your child to obey you without being punished.
So ನಿಮ್ಮ ಮಗು ನೀವು ಶಿಕ್ಷೆ ಕೊಡದೇನೆ ಅದು ನಿಮಗೆ ವಿಧೇಯನಾಗಬೇಕು ಅನ್ನೋದನ್ನ ಬಯಸ್ತೀರಾ ನೀವು?
God also is like that.
ದೇವರು ಕೂಡ ಹಾಗೇನೆ.
He is a loving father.
ಅವರು ಪ್ರೀತಿಯ ತಂದೆ ಆಗಿದ್ದಾರೆ.
He does not want you to live in fear of punishment.
ದೇವರು ನೀವು ಆ ಒಂದು ಶಿಕ್ಷೆಯ ಭಯದಲ್ಲಿ ಜೀವಿಸಬಾರದು ಅಂತ ಬಯಸ್ತಾರೆ.
He wants you to obey him even if he never punishes
you. ನೀವು ಯಾವಾಗಲೂ ಆತನಿಗೆ ವಿಧೇಯರಾಗಬೇಕು, ಆತ ಶಿಕ್ಷೆ ನಿಮಗೆ ಕೊಡದೇ ಇದ್ರೂ ಸಹ ಅದನ್ನ ಬಯಸ್ತಾರೆ ದೇವರು.
Because God is so much interested in our love more than blind obedience.
So ದೇವರು ನಮ್ಮ ಪ್ರೀತಿಯನ್ನ ಅವರು ಬಯಸ್ತಾರೆ ಹೆಚ್ಚಿನದಾಗಿ ನಾವು ಭಯಪಟ್ಟು ಆತನಿಗೆ ವಿಧೇಯರಾಗೋದಕ್ಕಿಂತ.
It's very important for us to understand this.
ಇದನ್ನ ನೀವು ಅದ ಅರ್ಥ ಮಾಡಿಕೊಳ್ಳೋದು ಬಹಳ ಮುಖ್ಯ ಸಹೋದರ ಸಹೋದರಿ.
God wants you to freely choose always every day to obey him.
ದೇವರು ನೀವು ಯಾವಾಗಲೂ ಸ್ವತಂತ್ರವಾಗಿ ಆತನಿಗೆ ವಿಧೇಯರಾಗಲಿಕ್ಕೆ ಬಯಸೋದನ್ನ ಅವರು ಇಷ್ಟಪಡ್ತಾರೆ.
Out of love and not out of compulsion.
ಇದು ಯಾಕೆ ಅಂದ್ರೆ ಪ್ರೀತಿ, ನೀವು ಆತನನ್ನ ಪ್ರೀತಿಸೋದ್ರಿಂದ ಒತ್ತಾಯ ಮಾಡೋದ್ರಿಂದ ಅಲ್ಲ.
Out of love and not out of fear of punishment.
ಬರೀ ಪ್ರೀತಿಯ ಕಾರಣದಿಂದ ಹೊರತು ನೀವು ನಿಮಗೆ ಶಿಕ್ಷೆ ಸಿಗುತ್ತೆ ಅನ್ನೋ ಕಾರಣದಿಂದ ಅಲ್ಲ.
Now examine your own life.
ನೀವು ನಿಮ್ಮ ಜೀವಿತವನ್ನ ಪರೀಕ್ಷೆ ಮಾಡಿ ನೋಡಿ.
We have all disobeyed God at different times.
ನಾವು ಎಲ್ಲರೂ ಅನೇಕ ಪರಿಸ್ಥಿತಿಗಳಲ್ಲಿ ದೇವರಿಗೆ ಅವಿಧೇಯರಾಗ್ತೀವಿ.
ಫಾರ್ ಎಕ್ಸಾಂಪಲ್ ಯು ಟೆಲ್ ಅ ಲೈ.
ಉದಾಹರಣೆಗೆ ನೀವು ಸುಳ್ಳು ಹೇಳ್ತೀರಾ.
ಯು ಗೆಟ್ ಆಂಗ್ರಿ ವಿತ್ ಸಂಬಡಿ.
ಯಾರ ಜೊತೆನೋ ಕೋಪ ಮಾಡ್ಕೊಳ್ತೀರಾ.
ಸಪೋಸಿಂಗ್ ಎವ್ರಿ ಟೈಮ್ ಯು ಟೋಲ್ಡ್ ಅ ಲೈ ಆರ್ ಯು ಗಾಟ್ ಆಂಗ್ರಿ, ಲಿಟಲ್ ಬಿಟ್ ಆಫ್ ಯುವರ್ ಟಂಗ್ ಗಾಟ್ ಕಟ್ ಔಟ್.
ನೀವು ಸುಳ್ಳು ಹೇಳಿದಾಗ ಅಥವಾ ಕೋಪ ಮಾಡಿಕೊಂಡಾಗ ನಿಮ್ಮ ನಾಲ್ಗೆ ಸ್ವಲ್ಪ ಸ್ವಲ್ಪವಾಗಿ ಕತ್ತರಿಸಲ್ಪಡುತ್ತೆ ಅಂತ ಇಟ್ಕೊಳ್ಳಿ.
ನೆಕ್ಸ್ಟ್ ಟೈಮ್ ಯು ಟೋಲ್ಡ್ ಅ ಲೈ ಆರ್ ಯು ಗಾಟ್ ಆಂಗ್ರಿ, ಲಿಟಲ್ ಮೋರ್ ಆಫ್ ಯುವರ್ ಟಂಗ್ ಗೆಟ್ಸ್ ಕಟ್ ಔಟ್.
ನೀವು ಮುಂದೆ ಒಂದ್ಸಲ ನೀವು ಸುಳ್ಳು ಹೇಳಿದಾಗ ಅಥವಾ ಕೋಪ ಮಾಡಿಕೊಂಡಾಗ ಸ್ವಲ್ಪ ನಿಮ್ಮ ನಾಲ್ಗೆ ಕತ್ತರಿಸಲ್ಪಡುತ್ತೆ.
ಯುವರ್ ಟಂಗ್ ಇಸ್ ಗೆಟಿಂಗ್ ಸ್ಮಾಲರ್ ಅಂಡ್ ಸ್ಮಾಲರ್ ಬಿಕಾಸ್ ಯು ಆರ್ ಟೆಲಿಂಗ್ ಲೈಸ್ ಅಂಡ್ ಗೆಟಿಂಗ್ ಆಂಗ್ರಿ.
ನೀವು ಕೋಪ ಮಾಡ್ಕೊಳ್ತಾ ಇದ್ರೆ ಸುಳ್ಳು ಹೇಳ್ತಾ ಇದ್ರೆ ನಿಮ್ಮ ನಾಲ್ಗೆ ಸಣ್ಣದಾಗ್ತಾ ಇರುತ್ತೆ ಕತ್ತರಿಸಲ್ಪಟ್ಟು.
I tell you, every one of you will stop telling lies and stop getting angry.
ನಾನು ನಿಮಗೆ ಹೇಳ್ತೀನಿ, ಪ್ರತಿಯೊಬ್ಬರು ನೀವು ಸುಳ್ಳು ಹೇಳೋದನ್ನ ಮತ್ತೆ ಕೋಪ ಮಾಡ್ಕೊಳ್ಳೋದನ್ನ ತಕ್ಷಣ ನಿಲ್ಲಿಸ್ಬಿಡ್ತೀರ. ಯಾಕೆ?
Because we value our tongue.
ಯಾಕೆ ಅಂದ್ರೆ ನಮ್ಮ ನಾಲ್ಗೆಯನ್ನ ಅಷ್ಟೊಂದು ನಾವು ಸನ್ಮಾನಿಸ್ತೇವೆ.
And if I'm losing my tongue by telling lies, I'll stop telling lies.
ನಾವು ನಾಲ್ಗೆ ಕಳ್ಕೊಳ್ಳೋದಕ್ಕಿಂತ ಸುಳ್ಳು ಹೇಳೋದನ್ನ ನಿಲ್ಲಿಸ್ಬಿಡೋಣ ಅಂತ ಅನ್ಕೊಂತೀವಿ. ನಾನು ಕೋಪ ಮಾಡ್ಕೊಳ್ಳೋದ್ರಿಂದ ನನ್ನ ನಾಲ್ಗೆಯನ್ನ ಕಳ್ಕೊಳ್ತೀನಿ ಅನ್ನೋದಾದ್ರೆ ನಾನು ಕೋಪ ಮಾಡ್ಕೊಳ್ಳೋದನ್ನ ನಿಲ್ಲಿಸ್ಬಿಡ್ತೀನಿ.
Or if God punishes you in some other way,
ದೇವರು ನಿಮ್ಮನ್ನ ಬೇರೆ ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಶಿಕ್ಷಿಸ್ತಾರೆ ಅಂತ ಇಟ್ಕೊಳ್ಳೋಣ.
Stop sinning very quickly.
ನೀವು ಪಾಪ ಮಾಡೋದನ್ನ ಬಹಳ ಬೇಗ ನಿಲ್ಲಿಸ್ಬಿಡ್ತೀರ.
So that teaches us that we can stop sinning if we want to.
ಅದು ಏನು ತೋರಿಸುತ್ತೆ ಅಂದ್ರೆ ನಮಗೆ ನಮ್ಮ ಮನಸ್ಸಿದ್ರೆ ಆ ಪಾಪ ಮಾಡೋದನ್ನ ನಿಲ್ಲಿಸಬಹುದು ಅನ್ನೋದನ್ನು ತೋರಿಸುತ್ತೆ.